ಆ ಗುಣಗಳನ್ನು ಭಗವಂತ ಹೇಗೆ ತೋರ್ತಾ ಇದ್ದಾನೆ. ನಾವು ಆ ತತ್ವಗಳಲ್ಲಿರತಕ್ಕಂಥ ಭಗವಂತನ ಚಿಂತನೆ ಹೇಗೆ ಮಾಡಬೇಕು, ಯಾಕ ಮಾಡಬೇಕು, ಮಾಡಿದರೆ ಫಲವೇ, ಇಷ್ಟು ಬೇಕಾಗಿದೆ. ಒಟ್ಟಾರೆ ನಮ್ಮಲ್ಲಿ ಏನೇನು ಸಾಧನಾಂತ ನಡೀತಾ ಇದೆ ಅವೆಲ್ಲವೂ ಕೂಡ ತತ್ವಗಳಿಂದಲೇ ನಡೆಯುತ್ತಾ ಇದೆ. ತತ್ವಗಳು ಅಂದರೆ ಅವ್ಯಕ್ತ, ಅಹಂಕಾರ, ಮಹತ್ವ, ಅಹಂಕಾರ ತತ್ವ, ಬುದ್ಧಿ, ಮನಸ್ಸು, ಪಂಚ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಹೌದಾ, ತನ್ಮಾತ್ರ, ಪಂಚಭೂತ, ಇಷ್ಟು ಸೇರಿದರೆ ತತ್ವ. ಈ ತತ್ವಗಳು ನಮ್ಮ ಶರೀರದಲ್ಲಿವೆ. ಈ ತತ್ವಗಳ ಮೂಲಕ ನಮ್ಮ ಶರೀರದಲ್ಲಿ ಎಲ್ಲ ಕಾರ್ಯಗಳಾಗ್ತಾ ಇವೆ. ಸರಿ, ಆಗ್ಲಿ, ನಮಗೆ ನಮ್ಮ ಸಾಧನೆಗೆ ಈ ತತ್ವಗಳ ಚಿಂತನೆಗೆ ಸಂಬಂಧ ಏನು ಅಂದರೆ, ತತ್ವಗಳ ಚಿಂತನೆ ಸಾಧನೆಯ ಅವಿಭಾಜ್ಯ ಅಂಗ, ಇನ್ಸಪರವ. ಅದು ಚಿಂತನೆ ಮಾಡಬೇಕು. ಹೇಗೆ ಅಂದರೆ, ನಮ್ಮಲ್ಲಿ ಒಳ್ಳೆ ಸಾಧನೆ ಆಗಬೇಕಾ, ಈ ತತ್ವಗಳಲ್ಲಿ ನಿಂತ ಭಗವದ್ ರೂಪಗಳನ್ನು ಸ್ಮರಣೆ ಮಾಡ್ತಾ ಬರ. ನಮ್ಮಲ್ಲಿರುವ ತತ್ವಗಳು, ತತ್ವಗಳಲ್ಲಿರುವ ತತ್ವಾಭಿಮಾನಿ ದೇವತೆಗಳು, ಅವರಲ್ಲಿರುವ ಭಗವದ್ ರೂಪ, ಇಷ್ಟನ್ನು ಸ್ಮರಿಸಿ ಅದರ ಜೊತೆಗೆ ಆಯಾ ತತ್ವದ ಲಕ್ಷಣ, ಅದರ ಗುಣ, ಅದು ಭಗವಂತ ಹೇಗೆ ಹೊರಗೆ ಹಾಕ್ತಾ ಇದ್ದಾನೆ, ಇವನ್ನೆಲ್ಲ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಸಂಸಾರದಿಂದ ಬೇಗ ಬಿಡುಗಡೆ. ಇದೇ ಎಲ್ಲ ಕಡೆ ಸೃಷ್ಟಿ ಸೃಷ್ಟಿ ಅಂತ ನಿಮಗೆ ಪರಿಚಯ ಮಾಡಿಕೊಡೋದು. ಆ ಸೃಷ್ಟಿಯ ವಿಶೇಷ 24 ತತ್ವಗಳು, 3 ಗುಣಗಳು, ಹೌದಾನೆ, 3 ಗುಣಗಳು. ಆ 3 ಗುಣಗಳ ಪರಿಚಯ ಮತ್ತು 24 ತತ್ವಗಳ ಪರಿಚಯ ಇಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ. ಇದನ್ನು ನಾವು ಅವಶ್ಯವಾಗಿ ಚಿಂತನೆ ಮಾಡಲೇಬೇಕಾಗುತ್ತದೆ. ಇನ್ನು ನೀವೇನು ಧ್ಯಾನ ಧ್ಯಾನ, ನಮಗೆ ಧ್ಯಾನಕ್ಕೆ ಯೋಗ್ಯತೆ ಇಲ್ವಾ, ನಾವು ಮಾಡಬಾರ್ದ ಬೆಲೆ ಹೇಳಿದ್ರಿಂದ ಯಾರು ಬೇಡ ಧ್ಯಾನ ಅಂದ್ರೆ ಏನು? ಕಣ್ಣು ಮುಚ್ಚಿ ಕೂಡೋದಷ್ಟು, ಕಣ್ಣು ಮುಚ್ಚಿ ಕೂಡೋದೇ ಧ್ಯಾನ ಅಲ್ಲ. ಧ್ಯಾನ ಅಂದ್ರೆ ಈಗ ದೇವರ ಕುರಿತು, ಒಳಗಿನ ಎಲ್ಲ ತತ್ವಗಳ ಕುರಿತು ಬಿಟ್ಟು ಬಿಟ್ಟು ಚಿಂತನೆ ಬರುತ್ತೆ, ಬಂದರೆ ಬರುತ್ತೆ. ಹಾಗಲ್ಲದೆ ಒಂದೇ ಸಮನೆ ಏಕಪ್ರಕಾರ ನಮ್ಮೊಡನಿರತಕ್ಕಂಥ ಭಗವಂತ ಕುರಿತಾದ ಆಲೋಚನೆಯೇ ಧ್ಯಾನ. ಅಂದರೆ ಕಣ್ಣು ಮುಚ್ಚಿ ಏಕಾಗ್ರವಾಗಿ ಮನಸ್ಸನ್ನು ಬೇರೆ ಕಡೆ ಕಳಿಸದೆ ದೇವರ ಕಡೆಯೇ ಕಳಿಸುವ ಪ್ರಕ್ರಿಯೆ. ಅದರಲ್ಲಿ ಹೇಗೆ, 2 ಭಾಗ. ಒಂದು, ಮನಸ್ಸಿನ ಚಾಂಚಲ್ಯವನ್ನು ಕಳೆಯುವಂಥ ಒಂದು ಪ್ರಕ್ರಿಯೆ. ಅದು ಹೇಗೆ ಅಂದರೆ, ಮನಸ್ಸಿಗೆ ಚಂಚಲತ್ವ ಇದೆಯಲ್ಲ, ಅದು ಎಲ್ಲಿಂದ ಬಂತು? ಹಿಂದಿನ ಪಾಪದಿಂದ ಬಂತು. ಪಾಪ ಇದೆಯಲ್ಲ, ಆ ಪಾಪದಿಂದ ಮನಸ್ಸು ಚಂಚಲ ಆಗ್ತಾ ಇದೆ. ಮನಸ್ಸಿನ ಚಾಂಚಲ್ಯ ಹೋಗಬೇಕಾದರೆ ಮನಸ್ಸಿನೊಳಗಿರುವ ಪಾಪ ಹೋಗಬೇಕು. ಆ ಪಾಪ ಹೋಗಬೇಕಾದರೆ ಏನು ಮಾಡಬೇಕು ಅಂದರೆ, ಭಗವಂತನ ರೂಪವನ್ನು ಏಕಾಗ್ರವಾಗಿ ಬಿಟ್ಟು ಬಿಟ್ಟು ಚಿಂತನೆ ಮಾಡಬೇಕು. ಅದನ್ನು ಧಾರಣ ಅಂತ ಕರೀತಾರೆ, ಧ್ಯಾನ ಧಾರಣ. ಖಂಡಸ್ಮೃತಿ, ಬಿಟ್ಟು ಬಿಟ್ಟು ದೇವರನ್ನು, ವಿರಾಟ್ ರೂಪಿಯ ನೆನಪು ಬಿಟ್ಟು 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 ನಮಗೆ ಬರ್ತಾ ಬರ್ತಾ ಬರ್ತಾ. ಅಂದರೆ ಹೇಗೆ ಆ ವಿರಾಟ್ ರೂಪಿಯನ್ನು ಸ್ಮರಣೆ ಮಾಡಬೇಕು ಅಂದರೆ, ನಮ್ಮ ಶರೀರದ ಸುತ್ತು, ಇಡೀ ಬ್ರಹ್ಮಾಂಡದ ಸುತ್ತು ಇರುವಂಥ ವಿರಾಟ್ ರೂಪಿಯನ್ನು ಮನಸ್ಸಲ್ಲಿ ಚಿಂತಿಸಿ ಆತನ ಪದಾರ್ಥದಲ್ಲಿ ಸದಾ ಆದಷ್ಟು ಆದಷ್ಟು ಮನಸ್ಸನ್ನು ಇಡಲಿಕ್ಕೆ ಪ್ರಯತ್ನ ಮಾಡಿದರೆ, ಆ ಮನಸ್ಸನ್ನು ಇಡಲಿಕ್ಕೆ ಪ್ರಯತ್ನ ಮಾಡುವುದು ಅಂದರೆ ಅಲ್ಲಿ ಹೇಳುತ್ತಾರೆ ದ್ವಿತೀಯ ಸ್ಕಂದದಲ್ಲಿ ಆಶ್ರಯಂ ಭದ್ರಂ ಈಕ್ಷತ. ಭದ್ರವಾದ ಆಶ್ರಯ ಭಗವಂತ ನನ್ನ ಪಾಪಗಳು ನಾಶ ಮಾಡಿ ನನಗೆ ಒಳ್ಳೆ ಆಶ್ರಯನಾದವ ಸ್ವಾಮಿ ಎಂಬ ಭಾವನೆಯಿಂದ ಅವನನ್ನು ಅಪಾರ ಪೌಳಿಪರ್ಯಂತ ಶ್ರೀಹರಿಯ ಆ ರೂಪವನ್ನು ಮನಸ್ಸಲ್ಲಿ ಚಿತ್ರಿಸಿ ಆ ರೂಪವನ್ನೇ ನೋಡುತ್ತಾ ಬರಬೇಕು. ಆ ರೂಪ ಚಿತ್ರಣ ಹೇಗೆ ಬರುತ್ತೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ನಿಮಗಿಷ್ಟವಾದ ಪ್ರತಿಮಾ, ಒಳ್ಳೆ ಲಕ್ಷಣಗಳಿಂದ ಕೂಡಿದ ಪ್ರತಿಮಾ ಇಟ್ಟುಕೊಳ್ಳಿ. ತಾಮ್ರದ್ದು ಬೇಡ, ತಾಮ್ರದ್ದು ಹಿತ್ತಾಳಿ ಪ್ರತಿಮೆ ಹೋಗಬೇಡಿ. ಯಾಕೆ ಅಂದ್ರೆ ಆ ಹಿತ್ತಾಳಿ ಪ್ರತಿಮಾ ತಾಮ್ರ ಪ್ರತಿಮಾ ನೀವು ತಂದಿಟ್ಟುಕೊಂಡ್ರೆ ಮತ್ತು ನೀವು ಸ್ವಾಮಿಗಳ ತರ ಪೂಜಾ ಮಾಡ್ತಾ ಇದ್ದೀರಿ ಅಂತ ನಿಮ್ ಕಲ್ಲಾಗಿರ್ತಾರೆ. ಅದಕ್ಕಿಂತ ಯಾವುದೋ ಒಂದು ಮರದ್ದು ಮಣ್ಣಿಂದು ಅಥವಾ ಇನ್ಯಾವುದು ಒಳ್ಳೇದು ಸಿಗುತ್ತೆ ಅಲ್ವಾ?
ತಿರುಪತಿ ಕೃಷ್ಣ
ಉಡುಪಿ ಕೃಷ್ಣ ಸಿಗಲ್ಲ,
ಮನಸ್ಸಿಗೆ ತಗೊಳಕ್ಕೆ ಒಂದು ಕ್ಯಾಲೆಂಡರ್ನಲ್ಲೇ ಸ್ವಾಮಿ ಚಿತ್ರಿಸಿರ್ತಾರೆ, ಅಲ್ಲಿ ನೋಡಿರ್ತೀವಿ ಎರಡು ಸೇರ್ಕೊಡಪ್ಪ ತಿರುಪತಿ ದೇವರು ನೋಡಿರ್ತೀವಿ ಮತ್ತೆ ಫೋಟೋದಲ್ಲೂ ಇರುತ್ತಲ್ವ. ಈಗ ನಾವು ಹೊಸದಾಗಿ ಮಾಡ್ಕೊಳ್ಬೇಕು ಅಂದ್ರೆ ನಮ್ಗೆ ಆ ಯೋಗ್ಯತೆ ಇಲ್ಲ, ಏನು ಒಂದು ಕ್ಯಾಲೆಂಡರ್ನಲ್ಲಿ ಯಾವ್ದಾದ್ರು ಇಲ್ಲ, ಇನ್ಯಾವುದೋ ಯಾರೋ ಬರೆದಿದ್ದು ನೋಡಿ ಮಾಡ್ಕೊಳ್ಬೇಕು. ಇದನ್ನ ಹ್ಯಾಕ್ ತಗೊಳಕ್ಕೆ ಅಂತ
ನೀವು ಕ್ಯಾಲೆಂಡರ್ ನೋಡ್ತಾ ಬಂದ್ರೆ ಕ್ಯಾಲೆಂಡರ್ ಕಾಣಿಸ್ತಾ ಇರ್ತದೆ. ಉಡುಪಿ ಕೃಷ್ಣ ತಗೊಳ್ಳಿ ಯಾವಾಗ ಆ ಕಿಡಿಕೆ ಎದುರಿಗೆ ಕೂತ್ಕೊಂಡು ಆದಮೇಲೆ ನೋಡ್ತಾ ಅಂದ್ರೆ ಆ ಪ್ರಥಮ ಬಂದಿತ್ತು ಇಲ್ಲಿ ಗುಡ್ಲಿಕ್ಕೆ ಬಿಡಲ್ಲ ಜನ ಬರ್ತಾ ಇರ್ತಾರೆ. ಇದ್ರೆ ನೋಡ್ಕೊಳ್ಳಿ ಇಲ್ಲದವ್ರು ಹೇಳ್ತಾರೆ
ಜನರಲ್ಲಿ ಸ್ಟಾರ್ಟ್ ಮಾಡೋದು ಆಮೇಲೆ ಇಷ್ಟೇ ಇರೋದು ಆದಷ್ಟು ನೋಡ್ತಿದ್ದಾರೆ ಎಲ್ಲರೂ ನೋಡಿದ್ದಾರೆ.
ಸಾಧ್ಯ ಆಗಲ್ಲ. ಸಾಮಾನ್ಯ ದೊಡ್ಡ ದೊಡ್ಡ ಒಂದು ಕ್ಷೇತ್ರದಲ್ಲಿರುವ ಮೂರ್ತಿಗಳನ್ನು ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋದ್ರೆ ಆದಷ್ಟು ಬೇಗ ಇಲ್ಲ.
ಒಂದು ಪಕ್ಷ ನಾವು ಅಕಸ್ಮಾತ್ ತಗೊಂಡ್ವಿ ಇಟ್ಕೊಂಡ್ರೆ ಟ್ರೈ ಮಾಡಿ ಅದರೊಳಗೆ ಚಿಂತೆ ಚೈತನ್ಯ ಮೂರ್ತಿಯನ್ನು ಇಟ್ಕೊಳ್ಬೇಕು ಮತ್ತೆ ಶಿರಾ ಇಟ್ಕೊಳ್ಬೇಕು ಅಲ್ವಾ?
ಅಲ್ಲೂ ತುಂಬ ತೊಂದರೆಗಳು ಹುಡುಕ್ತಲ್ವಿ. ಯಾಕೆ ಅಂದ್ರೆ ದೊಡ್ಡವರು ಪೂಜೆ ಮಾಡೋದು ಮೂರ್ತಿ, ಅದನ್ನು ನಾವೇನೋ ಮಾಡ್ಲಿಕ್ಕೆ ಹೋಗ್ಬಿಡ್ತೀವಿ ಮತ್ತೆ ಅದು ಸಾಧ್ಯ. ಅದಕ್ಕೆ ದೊಡ್ಡ ಪ್ರತಿಮೆಗಳಿಗೆ ಅಂದ್ರೆ ಅಲ್ಲಲ್ಲಿರುವಂತಹ ಪ್ರತಿಮೆಗಳಿಗೆ ನಾನು ಕೈ ಹಾಕಿರುವುದು ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ. ಹೌದು ತಾನೆ? ನಾ ಸುಮ್ಮನೆ ಇರ್ತೀವ ಸ್ವಲ್ಪ ಮುಂದೆ ಒಂದು ನಾಳೆ ಮತ್ತೆ ಅದನ್ನು ಅಭಿಷೇಕ ಮಾಡಬೇಕು ಅನ್ಸುತ್ತೆ, ಮಾನಸಿಕ ಪೂಜಾ ಮಾಡಿ ಅಂತ ಹೇಳ್ತಾರೆ. ಹೇಳಿದಾಗ ಮತ್ತೆ ಆ ಪ್ರತಿಮೆಗೆ ನಮ್ಮ ಮನಸ್ಸಲ್ಲಿ ನಾವು ಮಾಡಬಹುದೋ ಇಲ್ಲವೋ ಅಂತ ಮತ್ತು ಪ್ರಶ್ನೆ. ಅವೆಲ್ಲ ಗೊಂದಲಗಳು ಶುರು ಆಗುತ್ತೆ. ಅದಿಲ್ಲದೆ ನಿಮ್ಮದೇ ಆದ ಇಷ್ಟ ಮೂರ್ತಿ ಯಾವುದೋ ಒಂದು ನಿಲ್ಲಿಸಿಕೊಂಡು ಯಾವುದಾದ್ರು ಸರ್ ಇಷ್ಟ ಮೂರ್ತಿ ಇಟ್ಟುಕೊಳ್ಳಿ. ಆ ಮೂರ್ತಿಯನ್ನ ನೋಡುತ್ತಾ 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 ಆ ಮೂರ್ತಿಯ ಮುದ್ರೆ ಮನಸ್ಸಲ್ಲಿ ಬಿಡಬೇಕು. ಮೂರ್ತಿಯ ಮುದ್ರೆ ಅಂದರೆ ಆ ಮೂರ್ತಿಯನ್ನು ನೋಡಿದಾಗೆಲ್ಲ ಮನಸ್ಸಿನಲ್ಲಿ ಅನುಭವ ಸಂಸ್ಕಾರ ಕೊಡ್ತಾ ಇರುತ್ತೆ. ಆ ಸಂಸ್ಕಾರದಿಂದ ಮೂರ್ತಿಯ ಪ್ರಿಂಟ್ ಮನಸ್ಸಲ್ಲಿ ಪ್ರಿಂಟ್ ಬರಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ? ಅದೇ ವಿಗ್ರಹ ಇರಲಿ ಹಿತ್ತಾಳೆ ತಾಮ್ರ ಬೇಡ ಅಂದ್ರೆ ಮರದ್ದು ನಿಮ್ ಇಷ್ಟನ್ನ ಏನು ಬೇಕಾದ್ರೂ ಮಾಡಿ ದೇವರು ತಂದು
ನಾವು ಅಭಿಷೇಕ ಮಾಡೋದಕ್ಕಿನ್ನ ನಾವು ದೇವರನ್ನು ನೋಡ್ತಾ ಇಲ್ಲ, ಕೃಷ್ಣನ ನೋಡ್ತಾ ಬರ್ತೇವೆ. ಕೃಷ್ಣನ ನೋಡ್ತಾ ಯಾವ ಪರಿಮಾರ್ಸೋ ಅಥವಾ ಅವ್ರು ದೊಡ್ಡವರು ಮದ್ದವ್ರು ಯಾರೋ ಅಥವಾ ಲಕ್ಷ್ಮೀ ದೇವರೇ ಮಾಡ್ದಂಗೆ ನಾವು ನೋಡ್ತಾ ಇರೋಕ್ಕೆ ಆಗೋದಿಲ್ವ? ಅಕಸ್ಮಾತ್ ಚಿಂತನೆ ಮಾಡೋದಾಸೆ
ಇಟ್ಟುಕೊಳ್ಳಿ.
ಯಾಕೆಂದ್ರೆ ನಮ್ಮ ಸಮಸ್ಯೆನೇ ಇಲ್ಲ, ಅವ್ರು ಲಕ್ಷ್ಮೀ ದೇವಿಯವ್ರು ಮಾಡ್ತಾರೆ ಮದ್ದೂರಾಯವ್ರು ಮಾಡ್ತಾರೆ ಅಂತ ನೋಡ್ತಾ ಇದ್ರೆ ನಮ್ಮ ಸಮಸ್ಯೆನ ನಾವು ನೋಡ್ದಂಗೂ ಆಗುತ್ತೆ. ದೊಡ್ಡವ್ರು
ಇಷ್ಟಕ್ಕದನ್ನು ತರೋಣ. ನಿಮಗಿಷ್ಟವಾದ ಮೂರ್ತಿ ಯಾವುದು? ನಿಮಗಿಷ್ಟವಾದ ಮೂರ್ತಿ ನಾನು ತುಂಬ ಆಲೋಚನೆ ಮಾಡಿದೆ ಬಿಟ್ಟಿದ್ದೆ. ಅಲ್ಲೆಲ್ಲ ಭಾಳ ಸ್ಲಿಪ್ಪರ್ ಇರುತ್ತೆ, ಯಾವುದು ಪಾಲಿಶ್ ಮಾಡಿರ್ತಾರ ಬಿದ್ದ ಮೇಲೆ ಗೊತ್ತಾಗುತ್ತೆ ಎಣ್ಣೆ ಇತ್ತು ಅಂತ. ಇದು ಹಾಗಲ್ಲ, ಕಡಪಾಸ್ಗೆ ಆಗಲ್ಲ. ಅದು ನಾವು ಇಟ್ಕೊಳ್ಳೋ ಪ್ರತಿಮಾ ಅದರಲ್ಲಿ ಚೂರು ಹೆಚ್ಚು ಕಮ್ಮಿ ಆದರೂ ಬರೀ ಪ್ರತಿಮಾ ನಿಂತಿರುತ್ತೆ ಅಷ್ಟೇ, ಏನಂತ ಅಂತೇಳಾಗಲ್ಲ. ಅಲ್ಲಿ ಬೇರೆ ಲೈವ್ ಟರ್ಮಿನಲ್ಸ್ ಇವೆಲ್ಲ. ಅದಕ್ಕೆ ಅದೇ ಉಡುಪಿ ಕೃಷ್ಣಾಗೆ ಮೂರು ರಾಮ ದೇವರು ಚಂದ್ರ ಮಾಡೋಣ, ದಿಗ್ವಿಜಯ ರಾಮ ದೇವರು
ಅಮ್ಮನವರೇ ಮಾಡ್ತಾರೆ.
ಯೋಗ್ಯತೆ ಇಲ್ಲ ಅದಕ್ಕೆ ಹೇಳ್ತಾರೆ, ನಮಗೆ ಅಧಿಕಾರ ಇಲ್ಲ.
ಅಲ್ಲ, ನಾವೀಗ ಸಾರಿಕ್ರಮಕ್ಕೆ ಅಭಿಷೇಕ ಮಾಡ್ತೇವೆ ಅಂತೀವಿ, ಪರಮಾತ್ಮನೇ ಮಾಡ್ತಾ ಇದೆ ಅಂತ ಅನ್ಕೋತೀವಿ.
ಆಯಾ ಮೂರ್ತಿಗಳನ್ನ ಆಯಾ ಮೂರ್ತಿಗಳನ್ನ ಚಿಂತನೆ ಹೃದಯದಲ್ಲಿ ಇಟ್ಟುಕೋಬೇಕಾದರೂ ಅಧಿಕಾರ ಉಂಟು, ಅಧಿಕಾರ ನಮಗಿಲ್ಲ. ಆಯಾ ಅರ್ಚಕರಿಗೆ, ಆಯಾ ಸ್ವಾಮಿಗಳಿಗೆ, ಅವರಿಗೆ ಮಾತ್ರ ಆ ಮೂರ್ತಿಯನ್ನು ಹೃದಯದಲ್ಲಿ ಧಾರಣೆ ಮಾಡುವ ಅಧಿಕಾರ ಸಮಾನ
ಯೋಗ್ಯತೆ.
ನಮಗೆ ದರ್ಶನ ಮಾಡುವ ಅಧಿಕಾರ ಇಲ್ಲ, ದರ್ಶನ ಸರಿ. ಆ ವಿಷಯ ಬಿಟ್ಟರೆ ಮನಸ್ಸಿನಲ್ಲಿ ವಾಸನಾಮಯವಾದ ಮೂರ್ತಿ, ವಾಸನ ಅಂದರೆ ನೋಡಿ 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 ಆ ಮೂರ್ತಿಯನ್ನು ಮನಸ್ಸಲ್ಲಿ ನಿಲ್ಲಿಸಬೇಕು. ನೋಡೋದು ಒಂದು ಹೇಗೆ ನೋಡಬೇಕು ಅಂದರೆ, ಒಂದು ಸಲ ನೋಡಿ ಯಾವುದಾದ್ರು ಮೂರ್ತಿಯನ್ನು ನೋಡಿ ನೋಡಿದಂತೆ ಇರುತ್ತೆ, ಕಣ್ಣು ಮುಚ್ಚಿದರೆ ಬ್ಯಾಂಕ್ ಏನು ಕಾಣಿ ಮಾಡಬೇಕು ಅಂದರೆ, ಪಾದ ಮೊದಲುಕೊಂಡು ಶಿರಪರೆ ಅಂತ ಒಂದೊಂದೇ ಅವಯವವನ್ನು ಹಾಗೇ ನೋಡ್ತಾ ಇರ್ಬೋದು. ಒಂದು ಅವಯವ ಅದನ್ನು ಪ್ರಿಂಟ್ ಆದ ಮೇಲೆ ಏಕೈಕ ಅವಯವಂ ಧ್ಯಾಯೇತ್, ಒಂದೊಂದು ಪಾದದಿಂದ ಮೊದಲುಕೊಂಡು ಯಾವತ್ ಭಸಿತಂ ದೇವರ ನನು ಶಿರಸ್ ಪರ್ಯಂತ ಭಗವಂತನ ಮೂರ್ತಿಯನ್ನು ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡಿ. ಅದು ಹೇಗೆ ಅಂದರೆ, ಬಿಟ್ಟು 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 ಆ ಮೂರ್ತಿಯನ್ನು ನೋಡ್ತಾ ಇರಬೇಕು, ಕಣ್ಣು ಮುಚ್ಚಬೇಕು, ನೋಡ್ತಾ ಇರಬೇಕು, ಮುಚ್ಚಬೇಕು, ದೊಡ್ಡ ಪಾಠಿಸಬೇಕು. ಇದು ಮಾಡ್ತಾ ಮಾಡ್ತಾ ಅಂದರೆ ಹೃದಯದಲ್ಲಿ ಆ ಮೂರ್ತಿ ನಿಂತರೆ ಅಚ್ಚಳಿಯದೆ. ಒಂದು ಎಷ್ಟು ಸಲ ಕಣ್ಣು ಮುಚ್ಚಿ ತೆಗೆದು ಅದೇ ಮೂರ್ತಿ ಮನಸ್ಸಲ್ಲಿ ಬರ್ತಾ ಇದೆ. ಅದನ್ನು ವಾಸನಾಪಾವಕ್ಷ ಅಂತ ಕರೀತಾರೆ, ವಾಸನಾಮಯವಾದ ಮೂರ್ತಿ ನಿಲ್ಲು. ಈಗ ನೋಡಿ, ಶ್ರೀನಿವಾಸ ನೋಡಿದ್ದೀರ, ತಿರುಪತಿಗೆ ಹೋಗಿದ್ದೀರಾ, ಗೌರೂಪಿ ಕೃಷ್ಣ ಆ ಥರ ಹತ್ರ ಹೋಗಿದ್ದೀರಾ, ನೋಡಿದ್ದೀರಾ, ನೋಡಿ ಕಣ್ಣು ಮುಚ್ಚಿಕೊಂಡ್ರೆ ಬರ್ತಾನೆ ಕೃಷ್ಣ, ಒಂದು ರೂಪ ಬರುತ್ತಾ? ಅದು ದೇವರೇ ಅಲ್ಲ, ನಮಸ್ಕಾರ ಮಾಡ್ತೀರಾ. ಕಣ್ಣು ಮುಚ್ಚಿದ ಕೂಡಲೇ ಕೃಷ್ಣ ಬರ್ತಾನೆ, ಬಂದ ಕೂಡಲೇ ನಮಸ್ಕಾರ ಮಾಡ್ತೀರಾ, ತಪ್ಪು. ಒಂದು ಯಾಕೆ ಅಂದರೆ, ನೀವು ಕಣ್ಣು ಮುಚ್ಚಿದ ಕೂಡಲೇ ಬರೋದು ಕೃಷ್ಣ ಅಲ್ಲ, ಕೃಷ್ಣನ ವಾಸನಾಮಯ ಮೂರ್ತಿ, ಅದೊಂದು ಜಡ ಮೂರ್ತಿ, ಅದು ದೇವರಲ್ಲ, ಅದರೊಳಗೆ ಕೃಷ್ಣ ಇದ್ದಾನೆ ಎಂಬ ಎಚ್ಚರವೇ. ಇದು ವಾಸನಾಮಯ ಮೂರ್ತಿಯನ್ನು ನಿಲ್ಲಿಸಿ ಆ ಮೂರ್ತಿ ಒಳಗೆ ಭಗವಂತ ಅದೇ ಆಕಾರದಲ್ಲಿ ನಿಂತಿದ್ದಾನೆ ಎಂಬ ಚಿಂತನೆ. ಆ ಚಿಂತನೆ ಹೇಗೆ ಅಂದರೆ, ಒಂದೊಂದು ಗುಣ ಇಂಥವ ಅಂತ ಚಿಂತನೆ ಮಾಡ್ತಾನೆ. ಅದರಲ್ಲಿ ಕವಲೊಡೆಯುತ್ತೆ, ಮೊದಲು ಕವಲೊಡೆಯುತ್ತಾರೆ. ಆ ಮೂರ್ತಿಯನ್ನು ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಅಂದಾಗ ಅವಾಗ ಹೇಳ್ತಾರೆ, ಈ ಮನಸ್ಸಿನ ದೋಷಗಳೆಲ್ಲ ಹೋಗಿಬಿಡಬೇಕಲ್ಲ, ಮನಸ್ಸಿನ ಪಾಪಗಳೆಲ್ಲ ಹೋಗಿ ಚಾಂಚಲ್ಯವೆಲ್ಲ ಹೋಗಬೇಕಲ್ಲ, ಹೋಗಬೇಕಾದರೆ ಏನು ಮಾಡಬೇಕು ಅಂದರೆ, ಅಷ್ಟೇ ಅಲ್ಲ ತುಂಬ ಕಟ್ಟಿ ಕೊಟ್ಬಿಡ್ಬೋದು. ಹಿಂದೆಲ್ಲ ನಮ್ಮಲ್ಲಿ ಒಂದು ನಾಡಿ ಐದಾಗಿ ಹೊಡೆದು, ನೂರಾಗಿ ಹೊಡೆದು, 70,000 ಆಗಿ ಹೊಡೆದು, 72,000 ಆಯಿತು. ನಾವು ಎಷ್ಟು ಕಾಲ ಬರೇ ಮಾತನ್ನ ಕೇಳ್ತಾ ಇರೋದು, ಆ ನಾಡಿಗಳನ್ನು ನೋಡಬೇಕು ಅಂತ ಅನ್ಸಲ್ವ ನಮಗೆ, ಅನಿಸ್ತಾ ಇಲ್ವಾ? ಏನ್ ಮಾಡಬೇಕು? ಏನು ಮಾಡಬೇಕು ಅಂದರೆ, ಈ ನಾಡಿಗಳು ಹೀಗೆ ಹೀಗೆ ಇವೆ ಎಂಬ ಚಿತ್ರಣೆ ತಲೆಯಲ್ಲಿ ಚಿತ್ರಣೆ ಬೇಕು. ಆ ಚಿತ್ರಣೆ ಗುರುಗಳ ಮೂಲಕ ಪಡೆದು ಆ ನಾಡಿಗಳನ್ನು ಉದರದಲ್ಲಿ ನಾಭಿಯಿಂದ ಶಿರಸಲ್ಲಿ ಅಂತ ನಾಭಿಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ಬರಬೇಕು. ಹಾಗೆ ಶರೀರದಲ್ಲಿ ನಾಡಿಗಳು ಇವೆ, ಎರುಬುಗಳು ಇವೆ, ಸಪ್ತಧಾತುಗಳು ಎಲ್ಲ ಇವೆ. ಹಾಗೆ ಎಲ್ಲೆಲ್ಲಿ ಭಗವತ್ ರೂಪಗಳಿವೆ ಅವೆಲ್ಲ ಇವೆಯಾ, ಅದನ್ನ ಏಕಾಂತದಲ್ಲಿ ಕೂತು ಅದಕ್ಕೇನು ಮಾಡಬೇಕು ಪ್ರಾಸೆಸ್, ಎಲ್ಲೆಲ್ಲಿ ಏನೇನಿವೆ ಎಂಬುದು ಮೊದಲು ತಿಳ್ಕೋಬೇಕು, ಪಟ್ಟಿ ಮಾಡಬೇಕು, ಅದನ್ನು ನಿತ್ಯ ಬಾಯಿಯಿಂದ ಹೇಳಬೇಕು. ಹೌದಾ? ಹೇಳಿ 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 ಬಾಯಿಪಾಠ ಆಗಬೇಕು. ಮನಸ್ಸಿನಲ್ಲಿ ಏಕಪ್ರಕಾರ ಇಲ್ಲಿದೆ 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 ಇಲ್ಲಿದೆ, ಈ ರೂಪ ಈ ರೂಪ ಈ ರೂಪ ಈ ರೂಪ ಅಂತ ಅದು ತಲೆಗೆ ಬರಬೇಕು, ಬಾಯಿಪಾಠ ಆಗಿರಬೇಕು. ಅಷ್ಟೇ ಹೊರತು ಧ್ಯಾನದಲ್ಲಿ ಪುಸ್ತಕ ಇಟ್ಟು ಧ್ಯಾನ ಮಾಡಲಿಕ್ಕೆ ಆಗುತ್ತ ಆಗಲ್ಲಪ್ಪ. ಧ್ಯಾನ ಮಾಡಬೇಕು ಅಂದರೆ ಅದು ತಲೆಯಲ್ಲಿರಬೇಕು, ಕಂಠಪಾಠ ಆಗಿರಬೇಕು. ಅಂಥ ಕಾಲಕ್ಕೆ ಇಷ್ಟು ಪ್ರಿಪರೇಷನ್ ಇದೆ ಅಂದರೆ ನೀವು ಕೇಳಿದ ಷೋಡಶಿ ಚೆನ್ನಾಗಿ ಏನು ಕೆಟ್ಟು ಹೋಗಿಬಿಟ್ಟು ಏನು ಧ್ಯಾನ ಮಾಡಬೇಕು ಅವೆಲ್ಲ ಎಲ್ಲೆಲ್ಲಿ ಏನು ಭಗವದ್ ರೂಪಗಳಿವೆ ಆ ರೂಪಗಳ ಪರಿಚಯ ಚೆನ್ನಾಗಿ ಬರಬೇಕು. ಬಂದ ಮೇಲೆ ಅದನ್ನು ಬಾಯಿಪಾಠ ಆದ ಮೇಲೆ ಏಕಾಂತದಲ್ಲಿ ಕೂತು ಆ ನಾಡಿಗಳು ಅಲ್ಲಿರುವ ಭಗವದ್ ರೂಪಗಳು ಕಾಣಿಸಲ್ಲ, ಬ್ಯಾಂಕ್ ಏನೂ ಇರಲ್ಲ ಕಣ್ಣು ಮುಚ್ಚಿದರೆ ಅಲ್ವಾ. ಮತ್ತೆ ಎಲ್ಲಿ ಚಿಂತನೆ ಮಾಡಬೇಕು ಅಂದರೆ ನಾಡಿಗಳನ್ನು ನಾವೇ ಕಲ್ಪಿಸಿಕೊಂಡ್ರೆ ಹೀಗಿದೆ 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 ಕಲ್ಪಿಸಿಕೊಳ್ಳಿ. ನಾಡಿಗಳೆಲ್ಲ ಬರ್ತಾ ಇವೆ, ಸೂಕ್ಷ್ಮವಾಗಿ ಬರ್ತಾ ಇವೆ, ಅಲ್ಲೆಲ್ಲ ಕಮಲಗಳಿವೆ, ಅಲ್ಲಿ ದೇವರಿದ್ದಾರೆ. ಆ ಚಿಂತನೆ ಮಾಡ್ತಾ ಅವನ ಸ್ಮರಣೆ ಮಾಡ್ತಾ 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 ಅಲ್ಲೆಲ್ಲ ನಿತ್ಯ ಮಾಡ್ತಾ ಬಂದರೆ ಆ ನಾಡಿಗಳು ನೋಡೋದು ಎರಡು ನೋಟ ಎರಡು ರೀತಿ ಅಲ್ವಾ. ಒಂದು ಈ ಕಣ್ಣಿಂದ ನೋಡೋದು, ಮನಸ್ಸಿಂದ ನೋಡೋದು ಅಂತಿದೆ. ಹೌದಾ ಅಂತ ಕೇಳ್ತೀರಾ? ಸ್ವಪ್ನದಲ್ಲಿ ನೋಡೋದು ಹೇಗೆ? ಈ ಕಣ್ಣಿಂದ ನೋಡ್ತೀರಾ? ಮನಸ್ಸಿಂದನೇ ದರ್ಶನ ಕಾಣುತ್ತಲ್ವ? ಮನಸ್ಸಿಂದ ನೋಡಿದ್ದೆ ಸ್ವಪ್ನದಲ್ಲಿ ಎಲ್ಲ ಚೆನ್ನಾಗಿ ಕಾಣುತ್ತೆ. ಇದನ್ನ ಅಂತರ್ನೇತ್ರ ಒಳ ದೃಷ್ಟಿ, ಕಣ್ಣು ಮುಚ್ಚಿ ಒಳಗೆ ನೋಡ್ಲಿಕ್ಕೆ ಬರೀ ಏನು ಕಪ್ಪು ಏನು ಕಾಣ್ತಾರೆ ಬರೀ ಕತ್ತರು. ಅಂತ ಕಾಲಕ್ಕೆ ನೀವು ಈ ನಾಡಿಗಳನ್ನ ಅಲ್ಲಿರೋ ಭಗವದ್ ರೂಪಗಳನ್ನ ಏಕಾಗ್ರವಾಗಿ ಮನಸ್ಸನ್ನ ಅಲ್ಲೇ ಇಟ್ಟು ಚಿಂತನೆ ಮಾಡ್ತಾ ಬಂದರೆ, ಅಲ್ಲಲ್ಲಿರುವ ಭಗವದ್ ರೂಪಗಳನ್ನು ಸ್ಮರಣೆ ಮಾಡ್ತಾ ಬಂದರೆ ಏನಾಗುತ್ತೆ ಅಂದರೆ ಆ ನಾಡಿಗಳು ನಮಗೆ ಕಾಣಿಸಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸಿ ಹೋಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ಸುಮ್ಮನೆ ಅಲ್ಲ, ತಿಂಗಳು ಎರಡು ತಿಂಗಳು, ಬೆಳಿಗ್ಗೆ ಒಂದು ಗಂಟೆ, ಸಂಜೆ ಒಂದು ಅರ್ಧ ಗಂಟೆ ಹಾಗೆ ಕೂತು ಒಳಗೆ ಚಿಂತನೆ ಮಾಡ್ತಾ ಬಂದರೆ ಬೆಳಕಿನ ಥರ ಕಾಣಿಸ್ತಾ ಬರುತ್ತೆ ಒಳಗೆ. ಮೊದಲು ಕಣ್ಣು ಮುಚ್ಚಿದ್ರೆ ಏನಿಲ್ಲ, ಬೆಳಕು ಕಪ್ಪಿರುತ್ತೆ, ಏನು ಕಾಣಿಸ್ತಾ ಇರಲ್ಲ. ಅಂಥದ್ದು ಒಳಗೆ ಬೆಳಕು ಕಾಣಲಿಕ್ಕೆ ಶುರು ಆಗುತ್ತೆ. ನಂತರ ನಾಡಿಗಳು, ಬಣ್ಣಗಳ ಸಹಿತ ನಾಡಿಗಳು ಕಾಣಿಸಲಿಕ್ಕೆ ಶುರುವಾಗುತ್ತೆ. ಬಣ್ಣಗಳ ಸಹಿತ ನಾಡಿಗಳು ಕಾಣಿಸಲಿಕ್ಕೆ ಶುರುವಾಗುತ್ತೆ. ವಿತ್ ಕಾನ್ಸಂಟ್ರೇಷನ್ ನೀವು ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ಅವಾಗ ಒಳಗೆ ಕಮಲಗಳು ಕಾಣಿಸ್ತಾ ಬರುತ್ತೆ. ಆ ಕಮಲಗಳೊಳಗೆ ಭಗವಂತನ ಮೂರ್ತಿ ಅಂದರೆ ಸಾಕ್ಷಾತ್ ಮೂರ್ತಿ ಕಾಣಿಸಲ್ಲ, ಅಂದರೆ ವಾಸನಾಮಯ ಮೂರ್ತಿಗಳು ನಮ್ಮ ಮನಸ್ಸಿಗೆ ಹೊಳೆಯುತ್ತಾ ಹೊಳೆಯುತ್ತಾ ದರ್ಶನ ಕೊಡ್ತಾ ಬರುತ್ತೆ. ಅಲ್ಲಿ ಭಗವಂತನ ಚಿಂತನೆ ಮತ್ತು ಶುರು ಆಗುತ್ತೆ. ಆವಾಗ ಮತ್ತು ಏನಾಗುತ್ತೆ ಅಂದರೆ ಹಿಂದಿನ ಜನ್ಮದಲ್ಲಿ ನೀವೇನಾದರೂ ಧ್ಯಾನ ಮಾಡಿದ್ರೆ ಅದು ಡಿಸ್ಕಂಟಿನ್ಯೂ ಆಗಿದ್ದರೆ ಆವಾಗ ನೀವು ಯಾವ ಮೂರ್ತಿಗಳನ್ನು ಚಿಂತನೆ ಮಾಡುತ್ತೀರೋ ಆ ಮೂರ್ತಿಗಳನ್ನು ದೇವ ತಂದು ನಿಲ್ಲಿಸ್ತಾನೆ. ಈ ಮೂರ್ತಿ ಈ ಜನ್ಮದಲ್ಲಿ ನೀವು ಧ್ಯಾನ ಮಾಡಿದ ಮೂರ್ತಿಯನ್ನು ಸರಿಸಿ ಅದನ್ನು ಇಡ್ತಾನೆ. ಶಾಕ್ ಆಗುತ್ತೆ ನಿಮಗೆ, ಇದೆಲ್ಲಿಂದ ಬಂತು ಅಂತ ಆ ಥರ ಅನುಭವಗಳು ಕೊಡ್ತಾ ಹೋಗ್ತಾನೆ. ಅಂಥ ಕಾಲಕ್ಕೆ ನಿಮಗೆ ಕಣ್ಣು ತೆಗೆಯಬೇಕು ಅಂದ್ರೇನೇ ಮನಸ್ಸು ಬರಲ್ಲ. ಮೊದಲು 10 ನಿಮಿಷ ಇರಲಿಕ್ಕೆ ಕಷ್ಟಪಟ್ಟ ನೀವು ಗಂಟೆ, ಎರಡು ಗಂಟೆ, ಮೂರು ಗಂಟೆ ಆದರೂ ಕೂಡ ಹೇಳಲಿಕ್ಕೆ ಮನಸ್ಸು ಬರಲ್ಲ, ಒಳಗೆ ಆನಂದ ಆಗ್ತಾ ಇರುತ್ತೆ. ಇಂಥ ಸ್ಥಿತಿಯಲ್ಲಿ ಒಳಗೆ ಹೋಗ್ತಾ ಬರಬಹುದು. ಅಲ್ಲಿ ಉಪಕಾರ ಆಗುತ್ತೆ ಈ ವಿಶೇಷಗಳೆಲ್ಲ. ಎಲ್ಲಿ ಬಂದೆ
ಇಷ್ಟು ನಾಡಿಲ್ಲ
ಒಂದು ಅಂಶ, ನನ್ನ ಶರೀರದ ಸುತ್ತು ವಿರಾಟ್ ಕೋಟಿ, ನನ್ನ ಶರೀರದೊಳಗೆ ತುಳಸಿ ಹೇಳಿಕೊಂಡು ಅಂತ ಹೇಳ್ತಾರೆ ಅಲ್ವಾ, ಏನಂತಾರ ಗೊತ್ತಿಲ್ಲ, ಏನಿಲ್ಲ, ಆ ಮೂರ್ತಿಯಲ್ಲಿ ದೇವರ ಚಿಂತನೆ, ಇಲ್ಲಿ ಹೀಗಿದೆ, ಇಲ್ಲಿ ಹೀಗಿದ್ದಾನೆ ಭಗವಂತ ಭಗವಂತ. ಕೊನೆಗೆ ಆ ಮೂರ್ತಿಯಲ್ಲಿ ನಿತ್ಯವೂ ದೇವರ ಚಿಂತನೆಯನ್ನು ಮಾಡಿದ್ದರಿಂದ ಮೂರ್ತಿಯಲ್ಲಿ ಸನ್ನಿಧಾನ ಜಾಸ್ತಿ. ಹೌದಾ? ಇದು ಮೂರ್ತಿ. ಈ ಮೂರ್ತಿಯಲ್ಲಿ ಇಲ್ಲಿ ಹೀಗೆ ಮುಟ್ಟಲ್ಲ ನಾವಷ್ಟೇ, ಮನಸ್ಸಿನಿಂದ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿರುವ ದೇವರನ್ನು ಸ್ಮರಣೆ ಮಾಡಿ 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 ನಮ್ಮಲ್ಲಿ ಭಗವಂತ ಸನ್ನಿಧಾನ ಜಾಸ್ತಿ ಮಾಡಬೇಕು. ಭಗವಂತ ದೇವತೆಗಳ ಸನ್ನಿಧಾನ ಜಾಸ್ತಿ ಆಗುತ್ತೆ, ಅವಾಗೇನಾಗುತ್ತೆ, ದೈತ್ಯರ ಹಾವಳಿ ಕಡಿಮೆ ಆಗುತ್ತೆ, ಮನಸ್ಸು ಪ್ರಶಾಂತ ಆಗ್ತಾ ಬರುತ್ತೆ. ಅಂಥ ಕಾಲಕ್ಕೆ ಈ ಚಿಂತನೆಗಳೆಲ್ಲ ಬರುತ್ತೆ. ಒಟ್ಟಾರೆ ಒಂದು ಮಾತಲ್ಲಿ ಹೇಳಬೇಕಾದ್ರೆ 16 ಪ್ರಕರಣಗಳಿಂದ ಕೂಡಿದ ಷೋಡಶಿ, 14 ಪ್ರಕರಣಗಳಿಂದ ಕೂಡಿದ ಚತುರ್ದಶಿ, 30 ಹೇಗೆ ಚಿಂತನೆ ಮಾಡಬೇಕು ಅಂತ ಕೇಳ್ತೀರಾ? ಧ್ಯಾನದಲ್ಲಿದ್ದುಕೊಂಡು ಚಿಂತನೆ ಮಾಡಬೇಕಾದ ಗ್ರಂಥಗಳಿವು. ಧ್ಯಾನದಲ್ಲಿದ್ದುಕೊಂಡು ಕಣ್ಣು ಮುಚ್ಚಿ ಏನೇನು ಹೇಳಿದ್ದಾರೆ ಒಂದೊಂದನ್ನು ತಗೊಂಡು, ಹೀಗೆ ಇಂದ್ರಿಯಗಳ ವ್ಯಾಪಾರ ನಡೀತಾ ಇದೆ, ಹೀಗಾಗ್ತಾ ಇದೆ, ಭಗವಂತ ಹೀಗಿದ್ದಾನೆ ಹೀಗಿದ್ದಾನೆ ಹೀಗಿದ್ದಾನೆ, ಈ ರೀತಿಯಲ್ಲಿ ಎಲ್ಲವನ್ನ ಚಿಂತನೆ ಮಾಡುತ್ತಾ ಇಷ್ಟೆಲ್ಲ ಮಾಡುತ್ತಾ ಬಂದರೆ ಮನಸ್ಸಿನಲ್ಲಿರುವ ಪಾಪ ಕರಗಿ ಹೋಗ್ತಾ 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 ಬರುತ್ತೆ. ಮನಸ್ಸು ಏನು ಕಣ್ಣು ತೆಗೆದರೆ ಸಾಕು ಎಲ್ಲಿಗೋ ಓಡೋಗುವಂತ, ಕಣ್ಣು ಮುಚ್ಚಿದ್ರೂ ಓಡಿ ಹೋಗುವಂತ ಮನಸ್ಸು, ದೂಡಿದ್ರೂ ಹೋಗಲ್ಲ ಅಲ್ಲೇ ಇರುತ್ತೆ. ಅಂಥ ಕಾಲಕ್ಕೆ ಹೃದಯದಲ್ಲಿರುವ ಮೂರ್ತಿಯವರೆಗೆ ಕೊನೆಯೇ ಸೇರುತ್ತೆ. ಆವಾಗ ಸುತ್ತೂ ಇರುವ ರೂಪಗಳೆಲ್ಲದರ ಧ್ಯಾನ ಕಾನ್ಸಂಟ್ರೇಷನ್ ಅಲ್ಲಿರುವ ಭಗವತ್ ರೂಪದ ಕಡೆಗೆ ಹೋಗುತ್ತೆ, ಹೃದಯದಲ್ಲಿರುವ ಭಗವತ್ ರೂಪದ ಕಡೆಗೆ ಹೋಗುತ್ತೆ. ಅನ್ನ ಅಲ್ಲಿ ಇದನ್ನ ಎಲಿಮೆಂಟರಿ ಸ್ಟೇಜ್ ಯಾವುದು, ಹೃದಯದಲ್ಲಿರುವ ಭಗವತ್ ರೂಪದ ಕಡೆಗೆ ದೃಷ್ಟಿ ಹೋಗ್ತಾ ಬರುವುದು ಎಲಿಮೆಂಟರಿ ಸ್ಟೇಜ್. ನಂತರ ಆ ರೂಪವನ್ನ ಅಂದರೆ 14 ಲೋಕದಲ್ಲಿರುವ ಎಲ್ಲ ರೂಪಗಳನ್ನ ಹೃದಯದಲ್ಲಿರುವ ಮೂರ್ತಿಯಲ್ಲಿ ಕೂಡಿಸಿ, ಆ ಮೂರ್ತಿಯನ್ನ ಕುಂಡಲಿನಿಯಲ್ಲಿ ಕೂಡಿಸಿ, ಅದಕ್ಕೆ ಹೇಳ್ತಾರೆ ಅಸರಾಜ ಭಾಷೆ ಹೇಳ್ತಾರೆ, ಅಧೋ ದೃಷ್ಟಿ ಬೆಳೆಸಬೇಕು, ಅಧೋ ದೃಷ್ಟಿ ಬೆಳೆಸಬೇಕು ಅಂತ ಹೇಳ್ತಾರೆ. ಅದನ್ನೆಲ್ಲ ಗುರುಗಳ ಮೂಲಕ ತಿಳಿಯಬೇಕು, ತಿಳ್ಕೊಂಡು ಆ ರೀತಿ ಚಿಂತನೆ ಮಾಡ್ತಾ ಬಂದರೆ ಕುಂಡಲಿನಿ ಜಾಗರಣ ಶುರು ಆಗುತ್ತೆ. ಒಂದೊಂದು ಸ್ಥಾನದಲ್ಲಿ ಒಂದೊಂದು ಸ್ಥಾನದಲ್ಲಿ ಆ ಭಗವದ್ ರೂಪ ಹೊರಟು ಬರ್ತಾ ಬರ್ತಾ ಸಹಸ್ರಾರಕ್ಕೆ ಸೇರುತ್ತೆ. ಕೊನೆ ಸಾಗರ ಪ್ರಶ್ನೆ, ಇದು ಹೆಂಗೆ ಸರಿಗೆ ಸರಿಯಾ? ಇಂಥ ಸಿದ್ಧಿ ಪಡೆದಂಥ ಹೆಣ್ಣು ಮಕ್ಕಳು ಬಹಳ ಜನ ಮಾಧ್ವರಲ್ಲಿ ಆಗಿ ಹೋಗಿದ್ದಾರೆ. ಮಾಧ್ವರಲ್ಲೇ ಅನೇಕ ಜನ ವಿಶೇಷವಾಗಿ ಸಿದ್ಧಿಯನ್ನು ಪಡೆದವರು ಹೆಣ್ಣು ಮಕ್ಕಳು ಇದ್ದಾರೆ, ಗಂಡಸರು ಇದ್ದಾರೆ. ನಮಗೆ ಆ ಸಬ್ಜೆಕ್ಟೇ ಗೊತ್ತಿಲ್ಲ, ಆ ರೀತಿ ಚಿಂತನೆ ಮಾಡಬೇಕೆಂಬುದೇ ಗೊತ್ತಿಲ್ಲ. ಏನೋ ಒಂದು ದಿನ ಆದರೂ ಒಂದಿಷ್ಟು ಏನೋ ಗುರುಮಂತ್ರ ಅದು ಇದು ಮಾಡಿಕೊಳ್ಳೋದು, ಒಂದು ಗಂಟೆ ಪ್ರವಚನ ಕೇಳೋದು, ಕೊನೆಗೆ ಪ್ರಾಣ ಬಿಡೋದು, ಇಷ್ಟೇ ತಾನೇ. ಸಾಧನಾಗಲ್ಲ ಹಾಗಲ್ಲ ಅಂತ ಹೇಳ್ತಾ ಇದ್ದಾರೆ.
ಈಗ ಪ್ರೆಸೆಂಟು ಇದ್ದಾರೆ ಜಗತ್ತು, ಈಗ ಪ್ರೆಸೆಂಟು ಇದ್ದಾರೆ.
ಬೇಕಾದ ಒಬ್ಬಾಕೆ ಪ್ರಾಣಾಯಾಮ ಮಾಡ್ತಾಳೆ. ಈಗಂದ್ರೆ ಪ್ರಾಣಾಯಾಮ ಮಾಡಿದ್ರೆ ಮೂಗು ಹಿಡಿಯೋದು ಪ್ರಾಣಾಯಾಮ ಅಲ್ಲ, ಗಾಳಿಯನ್ನು ನಾನಾ ರೀತಿಯಲ್ಲಿ ಕಂಟ್ರೋಲ್ ಮಾಡೋದು. ಆಕೆ ಪ್ರಾಣಾಯಾಮ ಮಾಡುತ್ತಾ ವಾರಗಳಗಟ್ಟಲೆ ಉಪವಾಸ ಇರ್ತಾಳೆ. ಈಗೂ ಇದ್ದ ವಾರಗಳಗಟ್ಟಲೆ ಉಪವಾಸ, ಏನು ಮತ್ತು ಮೂಲೆ ಕೂತಿರೋದಲ್ಲ, ಎಲ್ಲ ಕೆಲಸ ಮಾಡುತ್ತಾ ಗಟ್ಟಿ ಮುಟ್ಟಿ ಶರೀರ, ಆಹಾರವೇ ಇಲ್ಲ, ಗಾಳಿಯೇ ಆಹಾರ. ಈ ಥರ ಸಾಧನೆ ಮಾಡೋದು ತುಂಬ ಜನ ಇದ್ದಾರೆ. ಎಲ್ಲಿ ಪ್ರಶ್ನೆ ಬಂತು ಇದೆಲ್ಲ ನಮಗಲ್ಲ ಅಂತೆ ಆಚಾರ್ಯರೇ, ನಾವೆಲ್ಲ ಇದು ಕೇಳಬಾರದಂತೆ ಅಂತ ನಿಮಗೆ ಪ್ರಶ್ನೆ ಬರುತ್ತಲ್ಲ. ಹಾಗೆ ಇಲ್ಲ, ಇಷ್ಟೇ. ನಾವು ಶಾಸ್ತ್ರ ಗ್ರಂಥಗಳನ್ನು ಗುರುಗಳತ್ರ ಗ್ರಂಥ ಪುರಸ್ಸರ ಅಧ್ಯಯನ ಮಾಡಿ ಹೋಗ್ತೇವೆ. ನೀವು ಎಲ್ಲರೂ ಅಲ್ಲ, ನಿಮಗೆ ಯಾವುದು ಯಾವುದು ಎಡಗಳಿಕ್ಕೆ ಸಾಧ್ಯವೋ, ನಿಮಗೆ ಯಾವುದು ಯೋಗ್ಯತೆ ಇದೆಯೋ, ಹೆಂಗಸರು ನೀವು ಗಂಡಸರು ನೀವು ಇಬ್ಬರು ಕೂಡ ನಿಮ್ಮ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಚಿಂತನೆ ಮಾಡಿ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಚತುರ್ದಶಿಯಲ್ಲಿ ಉಪನಯನ ಪ್ರಕರಣ ಬಂತು, ಹೌದಾ? ವೇದಾಧ್ಯಯನ ಪ್ರಕರಣ ಬಂತು. ಬಿಡಿಸಿ ಹೇಳಿದೆ, ಇಬ್ಬರಿಗೂ ಅರ್ಥ ಆಗುವಂತೆ ಕನ್ನಡದಲ್ಲಿ ಹೇಳಿದೆ. ನೀವಾಗಿ ಚಿಂತನೆ ಮಾಡುವಾಗ ಉಪನಯನ ಪ್ರಕರಣದ್ದು ಹೆಂಗಸರಿಗೆ ಬಹಳ ಚುಟುಕಾಯಿತು. ಬರೇ ಕನ್ನಡದಲ್ಲಿ ಸಂಕ್ಷೇಪ ಅರ್ಥ ಅಷ್ಟೇ, ಗಂಡಸರಿಗೆ ವ್ಯಾಪ್ತಿಗಳು ಎಲ್ಲ ಬಂತು. ನಿಮಗೆ ಬೇಡ ಅಂತ ಹೇಳಿದೆ. ಯಾಕೆ? ಶಾಸ್ತ್ರದ ಚೌಕಟ್ಟನ್ನು ನಾವು ಮೀರಬಾರದು. ಹಾಗಂತ ನಾವು ಶಾಸ್ತ್ರದಲ್ಲಿ ಹೇಳಿದ್ದನ್ನ ಕೇಳಲಿಕ್ಕೂ ಅಧಿಕಾರ ಇಲ್ಲ ಅಂತ ತಿಳಿಯಬಾರದು. ಹೆಂಗಸರಿಗೆ ಶಾಸ್ತ್ರದಲ್ಲಿ ಹೇಳಿದ್ದನ್ನ ಕೇಳಲಿಕ್ಕೆ ಶ್ರವಣ ಮಾಡಲಿಕ್ಕೆ ಅಧಿಕಾರವಿದೆ. ಅದಕ್ಕೆ ಅನೇಕ ಜನ ಸ್ವಾಮಿಗಳು ಸುಧಾ ಪಾಠಾದಿಗಳು ಮಾಡುವಾಗ ಹೆಂಗಸರು ದೂರದಲ್ಲಿ ಕೂತು ಕೇಳಬಹುದು ಅಂತ ಅನೇಕ ಜನ ಮಾಡುತ್ತಾ ಇದ್ದಾರೆ. ಇತ್ತೀಚೆಗೆ ಅಂದ್ರೆ ವಿದ್ಯಾಮಾನ್ಯರು ಯಾವಾಗಿದ್ದಾರೆ ಗೊತ್ತಾ? ಅವ್ರು ಎಷ್ಟು ವರ್ಷ ಆಯ್ತು ಆಶ್ರಮ ತಗೊಂಡ ಕಾಲಕ್ಕಿಂತ ಅವ್ರು ಹೇಳೋ ಕಾಲಕ್ಕೆಲ್ಲ ಹೆಣ್ಣು ಮಕ್ಕಳು ಕೇಳುತ್ತಾರೆ. ಇತ್ತೀಚೆಗೆ ಶುರುವಾದ ಟ್ರೆಂಡ್ ಅಂತ ಇದೆ. ಅವಾಗೆಲ್ಲ ಮನೆಗಳಲ್ಲಿ ಆಚಾರಗಳೆಲ್ಲ ಇರ್ತಾ ಇದ್ರು, ಮನೆಯಲ್ಲಿ ಪಾಠ ಆಗ್ತಾ ಇದ್ರೆ ಅದನ್ನೇ ಹೆಣ್ಣು ಮಕ್ಕಳು ಕೇಳಿಸ್ಕೊಂಡಿರ್ತಾ ಇದ್ರು. ಆ ಕೇಳಿದ್ದರಲ್ಲಿ ಕನ್ನಡದ ಅರ್ಥ ಚಿಂತನೆ ಮಾಡ್ತಾ ಇದ್ರು. ನೋಡಿ, ಅವರು ಮನೆಯಲ್ಲಿ ತಮ್ಮ ತಮ್ಮ ಆಚಾರಗಳು ಇಲ್ಲದಿರುವಾಗ ಶಿಷ್ಯರು ಚಿಂತನೆ ಮಾಡ್ತಾ ಇದ್ರೆ, ತಪ್ಪು ಹೇಳುತ್ತಾ ಇದ್ರೆ ಅವರನ್ನ ಕರೆದು ತಪ್ಪು ಹೇಳುತ್ತಾ ಇದ್ದೀಯಾ ಅಂತ ತಿರುತ್ತಾ ಇದ್ರು. ಹೇಗೆ ತಪ್ಪು ಹೇಳುತ್ತಾ ಇದ್ದೀಯಾ? ಈ ತಪ್ಪು ಹೇಳಿದೆ, ಬಾಯಿಂದ ಹೇಳ್ತಾ ಇದ್ದೀಯಾ, ನೋಡ್ಕೋ 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 ಅಂತ ಹೇಳ್ತಾರೆ. ನೀವು ಆವತ್ತು ಮಾಡ್ಬೇಕಾಗಿಲ್ಲ, ಅದೇ ಆಗ್ತಾ ಇರ್ತಾರೆ. ಕೇಳಿದ್ದು ಮನಸ್ಸಿನಲ್ಲಿ ಬರ್ತಾ ಇರುತ್ತೆ ಅಷ್ಟೇ, ಅಲ್ಲಿ ತಾತ್ಪರ್ಯ. ಅದರಲ್ಲೂ ಕೂಡ ನಿಯಮನ ಇಟ್ಟುಕೊಂಡಿರ್ತಾರೆ. ಅಲ್ಲಿ ತಾನಾಗಿ ಉಳಿದದ್ದು, ಕೇಳಿ ಕೇಳಿ ಉಳಿದದ್ದಕ್ಕೆ ಅಡ್ಡಿ ಇಲ್ಲ. ಕೇಳಿದ್ದನ್ನ ನೀವಾಗಿ ಮರಣ ಮಾಡಲಿಕ್ಕಿಲ್ಲ, ಅದು ನಿಯಮನೇ. ಇಲ್ಲಿ ನೀವು ಕೇಳಿ 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 ತಲೆಯಲ್ಲಿ ನಿಂತಿದ್ರೆ ಅಡ್ಡಿ ಇಲ್ಲ. ಮನೆಯಲ್ಲೇ ಅಡಿಗೆ ಮಾಡ್ತಾ ಇರ್ತಾರೆ, ನಿಂತ ಇವ್ರು ಹೇಳ್ತಾ ಇರ್ತಾರೆ, ಅದು ನಿಂತು 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 ಕೇಳಿ ನಿಂತಿದ್ರೆ ಅಡ್ಡಿ ಇಲ್ಲ. ಕೇಳಿದ ಮೇಲೆ ಪ್ರಯತ್ನಪೂರ್ವಕವಾಗಿ ಆ ಮಂತ್ರಗಳನ್ನ ಆ ಗ್ರಂಥದ ಅರ್ಥಗಳನ್ನ ಮೆಲಕು ಹಾಕಲಿಕ್ಕೆ ಅಧಿಕಾರ ಇಲ್ಲ. ಹಾಗೆ ಕೇಳಿ ಕೇಳಿಯೇ ತಲೆಯಲ್ಲಿಟ್ಟುಕೊಂಡವರು ಬಹಳ ಜನ, ತಮ್ಮ ಪ್ರಯತ್ನವೇ ಬಂದಿದೆ. ಅದಕ್ಕೆ ಎಲ್ಲಿಗೆ ಬಂದೆ ಇದರೆ ಇದು ಅನೂಚ ಅಪರಾಧ, ಅನೇಕ ಕಾಲದಿಂದ ಬಂದದ್ದು. ಯಾವುದು? ಹೆಂಗಸರು ಶಾಸ್ತ್ರದ ಗ್ರಂಥದ ವಿಷಯಗಳನ್ನು ಕೇಳಲಿಕ್ಕೆ ಶ್ರವಣ ಮಾಡಲಿಕ್ಕೆ ಅಧಿಕಾರ ಇಲ್ಲದಿದ್ದರೆ ಆಗಿನ ಆಚಾರ ಯಾರ್ಯಾರು ಇರ್ತಾ ಇದ್ರಲ್ಲ ಅವರೆಲ್ಲ ಹೆಂಗಸರಿಗೆ ಒಳಗಡೆಗೆ ಮಾಡೋರಿಗೆ ಎಲ್ಲ ಕೇಳೋರಿಗೆ ಕಿವಿಯಲ್ಲಿ ಹತ್ತಿ ಇಟ್ಟುಕೊಂಡಿರಲಿ ಅಂತ ಹೇಳಬೇಕಾಗ್ತಿತ್ತು ಅಲ್ವಾ? ಒಂದು ದೊಡ್ಡ ಪಾಠ ಪ್ರವಚನದ ಪರಂಪರೆಯಲ್ಲಿ ಬಂದವರೇ ಹೇಳ್ತಾರೆ, ನಮ್ಮ ಗುರುಗಳ ಗುರುಗಳ ಹೆಂಡತಿ ಅವರು ಇಡೀ ನ್ಯಾಯಾಮೃತ ಪಂಕ್ತಿಗಳೆಲ್ಲ ಅವರಿಗೆ ನೆನಪಾಗ್ತಿತ್ತು ಅಂತ ಹೇಳೋ ಅಲ್ವಾ ಹೇಳ್ತಾರೆ. ಹೇಗೆ ಬರುತ್ತದ್ದು? ಕೇಳಿದ್ರೆ ತಾನೆ, ಯಾವಾಗ ಕೇಳ್ತಾರೆ ಕೇಳಲಿಕ್ಕೆ ಬಿಟ್ರೆ ತಾನೆ. ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ, ನೀವಾಗಿ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಕನ್ನಡದಲ್ಲಿ ಏನು ವಿಶೇಷ ವಿಷಯ ಬರ್ತಾ ಇದೆ ಕೇಳುವ ಅಧಿಕಾರವಿದೆ, ಅದನ್ನು ಅರ್ಥ ಮಾಡಿಕೊಳ್ಳದೆ ಕೆಲವರು ಏನಾಗಬೇಕು ನಿಮಗೆ ಅದು ಕೇಳಲೂಬಾರದು ನೀವು ಅಂತ ಹೇಳೋದಿದ್ದರೆ ಅದರ ಬಗ್ಗೆ ಗಮನ ಕೊಡಬೇಡಿ, ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಹೇಳಲಿಕ್ಕೆ ನಾನು ಬಂದಷ್ಟೇ. ನಿಮ್ಮ ಕೈಗೆ ಬಂದ ಕನ್ನಡದಲ್ಲಿ ಎಟಕಿದ ಅರ್ಥ ಏನಿರುತ್ತಲ್ಲ ಅದನ್ನು ಚಿಂತನೆ ಮಾಡಲಿಕ್ಕೂ ನಿಮ್ಗೆ ಅಧಿಕಾರ ಇಲ್ಲ ಅಂತ ಯಾರು ಹೇಳಿಕ್ಕಿಲ್ಲ. ಅದಕ್ಕೆ ಅಧಿಕಾರ ಇದೆ, ಕನ್ನಡದಲ್ಲಿ ಅಧಿಕಾರ ಇದೆ. ಏನಂತ? ಗಾಯತ್ರಿ ಮಂತ್ರದ ಅರ್ಥ ನಾನು ಹೇಳ್ತಾ ಹೋಗಿದ್ದೆ ಗಂಡಸರಿಗೆ, ನೀವು ಕೇಳಿದ್ದೀರಾ ಅರ್ಥ ಹೇಗೆ? ಈಗ ಅನ್ನಬಾರದೆ ಯಾರಾದರೆ ಸೂರ್ಯಮಂಡಲ ಮಧ್ಯವರ್ತಿಯಾಗಿದ್ದಾನೋ, ಎಲ್ಲರಿಗೆ ಪ್ರೇರಣೆ ಮಾಡ್ತಾ ಇದ್ದಾನೋ, ಎಲ್ಲರಿಗೆ ರಕ್ಷಣೆ ಮಾಡ್ತಾ ಇದ್ದಾನೋ, ಆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ ನೀನು ನನಗೆ ಒಳ್ಳೆ ಬುದ್ಧಿಯನ್ನು ಕೊಡಯ್ಯ ಅಂತ ನೀವು ಕನ್ನಡದಲ್ಲಿ ಹೇಳಿದ ಅಧಿಕಾರ ಇಲ್ವಾ? ಇದೆಯಲ್ವಾ ಆ ಥರ ಕನ್ನಡದಲ್ಲಿ ಗೊತ್ತಾದ ವಿಷಯ ಕನ್ನಡದಲ್ಲಿ ಚಿಂತನೆ ಮಾಡಲಿಕ್ಕೆ ಅಧಿಕಾರ ಪ್ರತಿಯೊಂದು ಜೀವಿಗೆ.
ಒಂದು ಸುಧಾಮಂಗಲ ಆಯ್ತು, ಅದೇ ಎಕ್ಸಾಂಪಲ್. ಸುಧಾಮಂಗಲ ಆದಂಗೆ ಒಂದು ಸುಧಾ ಅನುವಾದ ಮಾಡೇ ಮಾಡ್ತೇವೆ ನಾವು.
ಇತ್ತೀಚಿಗೆ ಶುರು ಆಗಿದ್ದಲ್ಲ, ನಾನು ಇದ್ದೇನೆ ಇತ್ತೀಚಿಗೆ ಏನಾಯಿತು ಅಂದ್ರೆ ಮಧ್ಯೆ ಬಿಟ್ಟು ಹೋಗಿತ್ತು, ಈಗ ಮತ್ತು ಶುರು ಆಗಿತ್ತು ಅಷ್ಟೇ. ಅಷ್ಟೇ ಬರೋದು ಇತ್ತೀಚಿಗೆ ಶುರು ಆಗಿತ್ತು ಅಂತ ಅದಕ್ಕೆ ಹೆಸರು ಪಡಬಾರದು. ಸರಿಯಾ? ಮಧ್ಯೆ ಬಿಟ್ಟದ್ದು ಈಗ ಮತ್ತು ಶುರು ಮಾಡಿಕೊಡ್ತಾರೆ. ಯಾಕಂದ್ರೆ ಇವತ್ತು ಅದೇ ವಿಷಯ ಬಂದಿತ್ತು, ಅದೇ ತಲೆಯಲ್ಲಿತ್ತು. ಅದಕ್ಕಾಗಿ ನಿಮ್ಮಲ್ಲಿ ಏನಾದರೂ ಅಂತ ಬೀಜ ಬಿತ್ತಿದ್ರೆ ತೆಗೆಯೋಣ. ವೇದ ಅಧ್ಯಯನ ಪ್ರಕರಣ ನೀವು ಹೇಳಿದ ಯಾವುದು? ಚತುರ್ದಶಿಯಲ್ಲಿ ಅದು ನಾನು ಹೇಳಿದ್ದೆ, ಹೇಳಿದ ಮೇಲೆ ನಿಮ್ಗೆ ಹೇಳಿದ್ದೆ. ವೇದಾಧ್ಯಯನ ಪ್ರಕರಣ ಪುಸ್ತಕದಲ್ಲಿ ಕನ್ನಡ ಅನುವಾದ ಕೊಟ್ಟಿದ್ದಾರೆ, ಅದನ್ನು ಓದಬೇಡಿ. ನಾನು ಚುಟುಕಾಗಿ ಬರೆಸಿದ್ದೆ ಸ್ವಾಮಿ, ಎಲ್ಲ ವೇದದಲ್ಲಿ ಎಲ್ಲ ಅಕ್ಷರಗಳಲ್ಲಿ ನೀನೇ ನಿಂತಿದ್ದೀಯ, ನಿನಗೆ ನಮಸ್ಕಾರ ಅಂತ ಕನ್ನಡದಲ್ಲಿ ಬರೆಸಿದ್ದೆ. ವೇದಾಧ್ಯಯನ ಪ್ರಕರಣ ನಿಮ್ಮ ಕೈಗೆ ಎಟಕಿದ ರೀತಿ ಹಾಗೆ, ಅದಕ್ಕೆ ನಾನು ಹೇಳಿದ್ದೆ. ವೇದಾಧ್ಯಯನ ಪ್ರಕರಣ, ಉಪನಯನ ಪ್ರಕರಣ, ಈ ಪ್ರಕರಣಗಳ ಕನ್ನಡ ಅನುವಾದ ಏನಿದೆ ನಿಮ್ಮ ಕೈಯಲ್ಲಿ ಪುಸ್ತಕದಲ್ಲಿ ಬಿಟ್ಟು ಹಾಗೆ ಇರಿಸಿದ್ದಾರೆ. ನಾವು ಕನ್ನಡದಲ್ಲಿ ಓದ್ಕೊಂಬೋಣ ಅಂತ ನೀವು ಹೋದರೆ ಅದು ಸಂಸ್ಕೃತದಲ್ಲಿ ಓದುವಂತೇನೆ ಆಗುತ್ತೆ. ಆದ ಕಾರಣದ ಬೇಡ ಅಂತ ಮೊದಲೇ ಹೇಳಿಬಿಟ್ಟಿದ್ದೆ, ಅದಕ್ಕೆ ನಾನು ಬರೆಸಿದ್ದು. ಆ ಬರೆಸೋ ಕಾಲಕ್ಕೆ ನಿಮಗೆ ಹೇಗೆ ಎಟಕಬೇಕೋ ಹಾಗೆ ಬರೆಸಿದ್ದೆ. ಅರ್ಥ ಆಯ್ತಾ? ಸರಿ, ಇನ್ನ ಚೂರು ಶುರು ಮಾಡಿ ಬಿಡೋಣ. ಯದ್ಯಪಿ ಅಷ್ಟ ಶರೀರಸ್ಯ ಸರ್ವತತ್ವಾತ್ಮಕತ್ವ ಶುರು ಮಾಡ್ತಾರೆ. ಈ ಶರೀರ ಎಲ್ಲ ತತ್ವಗಳಿಂದ ಆಗುತ್ತೆ. ಇಲ್ಲಿ ಆಗತಕ್ಕಂಥ ಎಲ್ಲ ಕೆಲಸಗಳು ಕೂಡ ಸರ್ವತತ್ವಾತ್ಮಕಃ ಏವ, ಅಂದರೆ ಎಲ್ಲ ತತ್ವಗಳ ಕಾರ್ಯವೇ ನಡೆಯುತ್ತೆ. ಎಲ್ಲ ತತ್ವಗಳು ಸೇರಿ ಮಾಡಿಸುವುದೇ ಒಂದು ಸಾಧನ. ಸಾಧನ ಅಂತ ಆಗ್ತಾ ಇದೆಯಲ್ವ ಇದು? ಈ ಸಾಧನೆಯಲ್ಲಿ ಯಾವ ತತ್ವ ಯಾವ ಕಾರ್ಯ ಮಾಡಿಸುತ್ತೆ? ಆಚಮನ ಒಂದು ತತ್ವ, ಸಂಧ್ಯಾವಂದನೆ ಒಂದು ತತ್ವ ಇಲ್ಲ, ಎಲ್ಲ ಕೆಲಸಗಳನ್ನ ಎಲ್ಲ ತತ್ವಗಳು ಮಾಡಿಸುತ್ತೆ. ಎಲ್ಲ ತತ್ವಗಳಿಂದಲೂ ಎಲ್ಲ ಅಷ್ಟು ಮಾತ್ರ ಅಲ್ಲ. ಏನೇನು ಹೇಳಿದೆ? ಆಯಾ ತತ್ವಗಳು, ಆಯಾ ತತ್ವಗಳ ವಿಶೇಷ ಕೆಲಸಗಳು, ಆಯಾ ತತ್ವಗಳ ವಿಶೇಷ ಲಕ್ಷಣಗಳು, ಅಲ್ಲಿ ನಿಯಾಮಕವಾದ ಭಗವಂತನ ರೂಪಗಳು, ದೇವತೆಗಳ ರೂಪಗಳು ಹೇಳ್ತಾರೆ. ಅವಶ್ಯ ಜ್ಞೇಯಾನಿ, ಅವಶ್ಯವಾಗಿ ನಾವು ತಿಳಿಯಬೇಕು. ತತ್ವಗಳ ನಾಲ್ಕು ತತ್ವಗಳು ಹರಿಕಥಾನುಪ್ರಸಾರ, ವಾಯುದೇವನ ಚಿಂತನೆ ಮೊದಲನೆಯ ಸಂಧಿಯಲ್ಲಿ ಏನಂದ್ರು? ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಕೇಳುತ್ತ ಸಾವಿ ವೈಂಚಿ ಅನಿಪಾನಂದ ತೀರ್ಥರನೆ ಒಂದಿನವು ತತ್ವಗಳೆಷ್ಟು? ಮತ್ತೆ ಇಪ್ಪತ್ನಾಲ್ಕಂದ್ರಿ ಪಂಚವಿಂಶತಿ ತತ್ವ ಅಲ್ವಾ, ಇಪ್ಪತ್ತೈದು ತತ್ವಗಳು. ಅವ್ಯಕ್ತ ಮಹತ್ ಅಹಂಕಾರ ಬುದ್ಧಿ ಮನಸ್ಸು ಇಂದ್ರಿಯ ಮಾತ್ರ ಭೂತ ಅಂದರೆ ಅಹಂಕಾರ ತತ್ವ ಮಹತ್ ಅವ್ಯಕ್ತ ತತ್ವ ಮಹತ್ತತ್ವ ಅಹಂಕಾರ ತತ್ವ ಬುದ್ಧಿತತ್ವ ಮನಸ್ತತ್ವ ಅಲ್ಲಿಗೆ ಐದಾಯಿತು. ಇಪ್ಪತ್ತು ನಾಲ್ಕು ಚತುರ್ವಂಶ ತತ್ವಗಳು ಅಂತ ಕೂಡ ಉಂಟಲ್ಲ ಅಂದರೆ ಬುದ್ಧಿ ಮನಸ್ಸು ಒಟ್ಟು ಒಂದೂರು ತಗೊಂಡಾಗ ಇಪ್ಪತ್ತು ನಾಲ್ಕು ತತ್ವಗಳು, ಅದು ಬಿಡಿಸಿದಾಗ ಇಪ್ಪತ್ತೈದು ತತ್ವಗಳು. ಆದ್ದರಿಂದ ಐದು ಬಂದರೆ ನಾ ಇಪ್ಪತ್ತು ಈಸಿ ಆಗಿ ಬಂತು. ಯಾವುದು? ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚಭೂತ ಪಂಚಕರ್ಮ ಕೊಟ್ಟಾಗ ಇಪ್ಪತ್ತೈದು ತತ್ವಗಳು. ಅದರಲ್ಲಿ ಅವ್ಯಕ್ತ ತತ್ವ ಅಂದರೆ ಏನು? ಆ ಅವ್ಯಕ್ತ ತತ್ವ ಹೇಗಿದೆ, ಅದರ ಲಕ್ಷಣಗಳೇನು ಎಂಬುದೆಲ್ಲ ತಿಳಿಸಿಕೊಟ್ಟಾರೆ. ತತ್ರ ಅವ್ಯಕ್ತಂ ಸತ್ವ ರಜಸ್ತಮೋ ಗುಣಾತ್ಮ. ಅವ್ಯಕ್ತ ತತ್ವ ಸತ್ವಗುಣ ರಜೋಗುಣ ತಮೋಗುಣ ಮೂರು ಗುಣಗಳಿಂದ ಕೂಡಿತು. ಅದರಲ್ಲಿ ಸತ್ವಗುಣದ ಲಕ್ಷಣ ಏನು, ಸತ್ವಗುಣದ ಕಾರ್ಯಗಳೇನು, ಸತ್ವಗುಣದಿಂದ ಆಗತಕ್ಕಂಥ ಕಾರ್ಯಗಳು ಯಾವ್ದು ಯಾವುದು ಗೊತ್ತಾ? ಗೊತ್ತಿದ್ರೆ ಹೇಳಿ. ಸತ್ವಗುಣದ ಕಾರ್ಯವೇ ಗೊತ್ತಿಲ್ಲ. ಒಳ್ಳೆಯದಂದ್ರೆ ಯಾವ್ದು ಹೇಳ್ತಾರೆ? ಶಮ ಮೊದಲನೇ ಶಮ. ಶಮ ಅಂದ್ರೆ
ಭಗವಂತನಲ್ಲೇ ಬುದ್ಧಿ,
ಮನ್ನಿಷ್ಠತಾ ಬುದ್ಧಿ. ಮನ್ನಿಷ್ಠತಾ ಅಂದ್ರೆ ದೇವರು ಹೇಳಿದ ಮಾತು, ನನ್ನಲ್ಲೇ ಬುದ್ಧಿ ಇರುವುದು ಶಮ ಅಂದ್ರೆ ಮನ್ನಿಷ್ಠತಾ ಅಂದ್ರೆ ನಾನು ನನ್ನಲ್ಲೇ ಇರುವುದು ಅಂತ ಹೇಳಿ ದೇವರಲ್ಲಿ ಮನಸ್ಸು ಸದಾ ಇರುವುದೇ ಶಮ. ಶಮ ದಮ ಇಂದ್ರಿಯ ನಿಗ್ರಹ, ಇನ್ನ ತಿತಿಕ್ಷಾ ಸಹನ ಶಕ್ತಿ. ನೋಡಿ ನಮ್ಮಲ್ಲಿ ಸಹನ ಶಕ್ತಿ ಇರುತ್ತಾ? ಚೂರು ಇರಲ್ಲ. ಚೂರು ಯಾವುದಕ್ಕೂ ಕಾಯುವ ಗುಣವೇ ಇಲ್ಲ. ಅಂದುಕೊಂಡಂತ ಆಗಬೇಕು, ಇಲ್ಲದಿದ್ದರೆ ಸಿಟ್ಟೋ 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 ಅಂತ ಬಂದಿರುತ್ತೆ. ಶಮನ ಮಾಡಲಿಕ್ಕೆ ಒಂದು ಕೊಡಲಿಕ್ಕೆ ಹಾಕ್ಬೇಕಾಗುತ್ತೆ. ತಿತಿಕ್ಷ ತಪ ಅಂದ್ರೆ ಆಲೋಚನೆ, ಭಗವಂತನ ಕುರಿತಾದ ಸದಾ ಆಲೋಚನೆ. ಸತ್ಯಂ ಸತ್ಯ ಅಂದ್ರೆ
ಸಜ್ಜನರಿಗೆ ಯಾವುದು ಹಿತವನ್ನು ಬಯಸು?
ಭಗವಂತನಿಗೆ ಸಜ್ಜನರಿಗೆ ಗೋವುಗಳಿಗೆ ಯಾವುದು ಒಪ್ಪಿಗೆ ಆಗುತ್ತೋ ಅದೆಲ್ಲ ಸತ್ಯ. ನಂತರ ದಯಾ ಅಂದರೆ ಯಾರೋ ದೊಡ್ಡವರು ಇರ್ತಾರೆ ಅವನ ದಯಾ ತೋರಿಸುತ್ತಾರೆ, ಅಂದರೆ ನಮಗಿಂತ ಕಡಿಮೆ ಕಡಿಮೆ ಆಗಿರುತ್ತಾರೋ ಅವರ ಮೇಲೆ ತೋರುವಂಥ ಏನು ಆಧಾರ ಅದನ್ನು ದಯಾ ಸ್ಮೃತಿ ನೆನಪು ಸತ್ವಗುಣದ ಕಾರ್ಯ ಆದರೆ ಮರವು ಯಾವುದರ ಕಾರ್ಯ ಸಮಗುಣದ ಕಾರ್ಯ ಹೌದಾ ನಮ್ಮಲ್ಲಿ ಅದೇ ಗೊತ್ತಿರುತ್ತೆ ಅದರಿಂದ ನೋಡಿ ನಮ್ಮಲ್ಲಿ ಯಾವ ಗುಣದ ಎಲ್ಲ ಗುಣದ ಕಾರ್ಯ ನಡೆಯುತ್ತಾ ಇದೆ ಆದರೆ ಯಾವುದು ಜಾಸ್ತಿ ಇದೆ ತಮೋ ಗುಣದ್ದೇ ಜಾಸ್ತಿ ಕಾಣುತ್ತೆ ಅವಾಗವಾಗವಾಗವಾಗ ಸತ್ವಗುಣ ಯಾವಾಗೋ ಒಂದು ಈ ಥರ ಬಂದೋಗ್ತಾ ಇರುತ್ತೆ ಅಲ್ವಾ ಇವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆಯಾ ನಮ್ಮಲ್ಲಿ ಇಲ್ಲಿ ಹೇಳಿದ ಎಲ್ಲ ತತ್ವಗಳ ಕಾರ್ಯ ಆಗ್ತಾ ಇದೆ ಯಾವ ರೀತಿ ಆಗಬೇಕೋ ಆ ರೀತಿ ಆಗ್ತಾ ಇಲ್ಲ ಯಾವ ರೀತಿ ಬೇಡವೋ ಆ ರೀತಿ ಆಗ್ತಾ ಇದೆ ಈಗ ನಮ್ಮ ಚಿಂತನೆಯಿಂದ ಭಗವಂತನ ಸ್ಮರಣೆ ಮಾಡುತ್ತಾ ಬಂದರೆ ಆ ಗುಣಗಳಿಂದ ಆ ತತ್ವಗಳಿಂದ ನಮಗೆ ಬೇಕಾದ ರೀತಿಯಲ್ಲಿ ಕಾರ್ಯ ಆಗ್ತಾ ಬರುತ್ತೆ ಅದು ನಮ್ಮ ಸಾಧನೆಯ ಗುರಿ ನಮ್ಮ ಸಾಧನೆಯ ಗುರಿ ಗೊತ್ತಿಲ್ಲದೇನೆ ಸಾಧನೆ ಮಾಡ್ತಾರೆ ನಾವು ಮಾಡುವ ಸಾಧನೆಯಿಂದ ನಮ್ಮೊಳಗಿರುವ ತತ್ವಗಳ ಚಿಂತನೆಯಿಂದ ಅಂದರೆ ತತ್ವಗಳ ಗುಣಗಳ ಅದರೊಳಗಿರುವ ದೇವರ ದೇವತೆಗಳ ಸ್ಮರಣೆ ಪೂರ್ವಕವಾಗಿ ನಾವು ಏನು ನಿತ್ಯ ಮಾಡುವ ಸಾಧನೆಯನ್ನೇ ಮಾಡುತ್ತಾ ಬಂದರೆ ಆ ತತ್ವಗಳ ಪರಿಣಾಮ ಬೇರೆ ರೀತಿ ಬರ್ತಾ ಬರುತ್ತೆ ಆವಾಗ ಮನಸ್ಸಿನ ಮೇಲೆ ಪ್ರಭಾವ ಬೇರೆ ಬರ್ತಾ ಬರುತ್ತೆ ಆವಾಗ ಸ್ಮೃತಿ ಹೆಜ್ಜೆ ಹೆಜ್ಜೆಗೂ ಭಗವಂತನ ಸ್ಮೃತಿ ಬರುತ್ತೆ ಇನ್ನು ನಂತರ ಬರುವಂಥದ್ದು ಯಾವುದು ತುಷ್ಟಿ ತುಷ್ಟಿ ಅಂದರೆ ಸಂತೋಷ ಇದ್ದಿದ್ರೊಳಗೆ ತೃಪ್ತಿ ಇದ್ದಿದ್ರೊಳಗೆ ತೃಪ್ತಿ ಅದು ನಮ್ಗೆ ಇದೆಯಾ ಇಲ್ವ
ಇಲ್ಲ
ಇದ್ದಿದ್ರೊಳಗೆ ತೃಪ್ತಿ ಇದೆಯಾ ಇಲ್ವ ಅಂತ ಕೇಳಿ ಇದೆಯಾ ನಾನು ಒಪ್ಪುತ್ತೇನೆ ಇದೆ ಇಲ್ಲ ಹಾ ದೇವರ ವಿಷಯದಲ್ಲಿ ತೃಪ್ತಿ ಇದೆ ಸಾಕಿನ್ನಿಟ್ಟ ವಿಷಯದಲ್ಲಿ ಇಲ್ಲ ಎಲ್ಲ ಬೇಕು ಬೇಕು ಅನ್ನಿಸ್ತಿದೆ ದೇವರದ್ದೊಂದು ಸಾಕು ಅಂತ ತೃಪ್ತಿ ಸಾಕು ಈ ಜನ್ಮಕ್ಕಿಂತ ಸಾಕಿದೆ ಬಿಟ್ಟಕ್ಕಿಂತ ಹೆಚ್ಚು ಕೇಳ್ಕೊಂಡ್ಬಿಟ್ರೆ ಮತ್ತೆ ಏನಾಗುತ್ತೋ ಅಂತ ಅಲ್ವಾ ಆ ರೀತಿ ಆಗಿದೆ ಅದು ರಿವರ್ಸ್ ಆಗಿದೆ ನಂತರ ತ್ಯಾಗ ತ್ಯಾಗ ಅಂದರೆ ಪದಾರ್ಥವನ್ನು ಇನ್ನೊಬ್ಬರಿಗೆ ಕೊಡೋದು ತ್ಯಾಗ ಅಲ್ಲ ಭಗವಂತನ ಸ್ವಾತಂತ್ರ್ಯವನ್ನ ಆ ಪದಾರ್ಥದ ಮೇಲೆ ಸದಾ ಒಪ್ಪುವುದೇ ತ್ಯಾಗ ಅಂದ್ರೆ ಈ ಪದಾರ್ಥ ಸದಾ ದೇವರಂತೆ ನಂದಲ್ಲ ನಂದಲ್ಲ ಅಂತ ಬುದ್ಧಿ ನಮ್ಮಲ್ಲಿರುವುದೇ ತ್ಯಾಗ ಅದಿರಲ್ಲ ಪದಾರ್ಥ ಕೊಟ್ಟ ಮೇಲೂ ಕೂಡ ಅವರ ಕೈಯಲ್ಲಿ ನಾನು ಕೊಟ್ಟ ಪದಾರ್ಥ ಹೋಗ್ತಾ ಇದ್ರೆ ನಂದು